ಕಲಿಬತ್ತು ವಾಯುದೇವರು ಭಿನ್ನವತ್ತು ಆಪೋಸಿಟ್ ಎರಡೆರಡು ಅದನ್ನ ಅರ್ಥ ಮಾಡಿಕೊಂಡ್ರೆ ಬರೀ ಇರೋ ಭಿನ್ನತ್ವ ಬೇರೆ ಇದು ಬೇರೆ, ಬೇರೆಯವರು ಬರೀ ಭಿನ್ನತ್ವ ಒಪ್ಪಿದ್ರೆ ಅದು ದ್ವೈತ ಸಿದ್ಧಾಂತ ಅಲ್ಲ, ಮೂರನ್ನೂ ಒಪ್ಪಬೇಕು. ಅಕಾರ ಅರ್ಥ ಹಿ ಅಭಾವಸ್ತು ನಿಷೇಧೈಕ ಸ್ವರೂಪಕ ಏಕದೇಶ ಸ್ವರೂಪತ್ವಾತ್ ನಾಕಾರೇಣ ಇವ ಭಣ್ಯತೆ ಕಿಂತ್ ಅಭಾವ ಇತಿ ತ್ವೇ ವಾ ತೇನಾಕಾರೋದಿತೋ ಹರಿ ಇತಿ ಚ ಏಕದೇಶ ಸ್ವರೂಪತ್ವಾತ್ ನ ಅಕಾರೇಣ ಇವ ಭಣ್ಯತೆ. ಹೀಗೆ ಅದೆಲ್ಲ ಏಕದೇಶ ಸ್ವರೂಪವಾದ್ದರಿಂದ ಪರಮಾತ್ಮ ಅಕಾರದಿಂದ ಮೂರಲ್ಲೂ ವರ್ಣಿಸಲ್ಪಟ್ಟಿದ್ದಾನೆ. ಕಿಂತು ಅಭಾವ ಇತಿತ್ವೇವ ತೇನ ಅಕಾರೋದಿತೋ ಹರಿ, ಅದಕ್ಕೆ ಆ ಶಬ್ದದಿಂದ ಆ ಭಾವ ಶಬ್ದದಿಂದ ನಾವು ಹೇಳೋ ಅರ್ಥದಲ್ಲಿ ಪರಮಾತ್ಮ ಈ ರೀತಿ ಮೂರು ರೀತಿಯಲ್ಲಿ ವರ್ಣಿತನಾಗಿದ್ದಾನೆ. ನಚ ಮಣ್ಯತೆ, ಮಣ್ಯತೆ ಉಚ್ಚತೆ ಅಂತ ಅರ್ಥ, ಮಣ್ಯತೆ ಉಚ್ಚತೆ. ನಚ ನಿಷೇಧ ರೂಪೇ ವಿರುದ್ಧತಾ ಚ ಅನ್ಯತಾ ಚಾಸ್ತಿ ಇತ್ತೇ ತಾವತಾ ಪೂರ್ಣಾರ್ಥತಾ ಭವತಿ. ಬರೀ ಇಲ್ಲ ಅಂತ ಹೇಳಿಬಿಟ್ರೆ ಅದಕ್ಕೆ ವಿರುದ್ಧತಾ ಅನ್ಯತ ಎಲ್ಲ ಬರೋದಿಲ್ಲ ಅದರೊಳಗೆ. ತದ ಅರ್ಥತ್ರಯ ಕಥನಸ್ಯ ವೈಯರ್ಥ, ಅಕಾರಕ್ಕಿರೋ ಮೂರು ಅರ್ಥದಲ್ಲಿ ಒಂದರ್ಥನೇ ಹೇಳಿಬಿಟ್ರೆ ಅದು ವ್ಯರ್ಥ ಆದಾಗಾಯಿತು. ಉತ್ತಮ್ ಹಿ ಶಬ್ದ ನಿರ್ಣಯ, ಇದೆಲ್ಲದಕ್ಕೂ ಶಬ್ದ ನಿರ್ಣಯ ಅನ್ನೋ ಗ್ರಂಥದಲ್ಲಿ ಯಾವ ರೀತಿ ಅರ್ಥ ಮಾಡಬೇಕು ಅಂತ ಹೇಳಿದ್ದಾರೆ. ಅಕಾರಕ್ಕೆ ವಿರುದ್ಧತಾ ನಿಷೇಧ ಅನ್ಯಭಾವಯುಕ್ತೋ ಹಿ ಕೇವಲ ಅಕಾರೋ ವರ್ತತೆ ತೇಷಾಂ ಏಕಾರ್ಥಾತ್ಮಾನಿ ಅಭಾವಕೇ ವರ್ತತೆ ಅಭಾವ ಇತ್ತೇವ ನತ್ವ ಇತ್ತೇವ ಕೇವಲ ಇತಿ. ಅಭಾವನ ಅಭಾವ ಅಂತಾರೆ ಹೊರತು ಆ ಅನ್ನೋದಿಲ್ಲ. ಆದರೆ ದೇವರನ್ನ ಆ ಅಂತ ಕರೆದಿರೋದ್ರಿಂದ ಮೂರರ್ಥನೂ ಹೇಳಿದ್ರು, ಅಭಾವ ಅಂತ ಹೇಳಿಬಿಟ್ರೆ ಲಿಮಿಟ್ ಆಯಿತು ಒಂದಕ್ಕೆ, ಆ ಅಂತ ಹೇಳಿದ್ರೆ ಹಾಗಲ್ಲ, ಮೂರರ್ಥನೂ ಅದರಲ್ಲಿದೆ. ವಿರುದ್ಧತಾ ನಿಷೇಧ ಅನ್ಯಭಾವಯುಕ್ತೋ ಹಿ ಕೇವಲ ಅಕಾರ ವರ್ತತೆ, ಕೇವಲ ಅಕಾರ ಬೇರೆ ಅಭಾವ ಬೇರೆ, ವರ್ತತೆ ತೇಷಾಂ ಏಕಾರ್ಥಾತ್ಮನಿ ಅಭಾವಕ್ಕೆ. ಅಭಾವ ಅಂಬೋದಾಗಲ್ಲ, ಒಂದೇ ಅರ್ಥ ಹೊಂದಿದೆ. ವರ್ತತೆ ಅಭಾವ ಇತ್ತೇವ ನತು ಆಕೋ, ಅಭಾವ ಅನ್ನೋ ಪದಕ್ಕೂ ವ್ಯತ್ಯಾಸ ಇದೆ. ನೀವು ಅಭಾವ ಎಂಬ ಅರ್ಥದಲ್ಲಿ ಅಕಾರ ಉಪಯೋಗಿಸಿದರೆ ಸರಿಯಲ್ಲ, ಮೂರರ್ಥನೂ ಹೇಳಬೇಕು. ಆದ್ದರಿಂದ ಅಕಾರ ವಾಚ್ಯನ ಆದವನು ಯಾರೋ, ತಸ್ಮಾತ್ ನಾರಾಯಣ ಏವ ಅಕಾರ ವಾಚ್ಯ ಇತಿ ಸಿದ್ಧಂ. ಈಗ ನಾರಾಯಣನೇ ಅಕಾರದಿಂದ ವಾಚ್ಯನಾಗಿದ್ದಾನೆ ಅನ್ನೋದು ಸಿದ್ಧವಾಯಿತು. ಅಂದರೆ ಅಭಾವ, ಅಭಾವ ಅಂದರೆ ಶೂನ್ಯ, ಅವನ ಪ್ರಕಾರ ಅಭಾವ ಅಂತ ಹೇಳಿದರು ಇಲ್ಲ ಅಷ್ಟೇ, ಇಲ್ಲ ಶಶವಿಷಾಣ ಇಲ್ಲ. ನೀವೇ ಹೇಳಿ ಅಭಾವ ಏನು ಬಂತೀಗ ಅದಕ್ಕೆ, ಶಶವಿಷಾಣ ಇಲ್ಲ, ಇರುವೆ ಇಲ್ಲ, ಇಲ್ಲದಿರುವಿಕೆ ಅದೇ ಅದ್ರ ಗುಣ, ಇಲ್ಲದಿರುವಿಕೆ ಅಂದ್ರೆ ಒಂದೇ ಅಭಾವ ಅಂದ್ರೆ ಒಂದು. ನಾನು ಪ್ರಳಯೇ ಪ್ರಲೀನಾನ ಮುಕ್ತಾನಾಂಚ ಬ್ರಹ್ಮಣಿ ಐಕ್ಯಾತ್ ಕಥಮನ್ನೇಷಾಂ ತದಸೀನತ್ವ ಕಾಣ್ತಾ ಇಲ್ಲ ಅಷ್ಟೇ. ಇದು ಅಭಾವ ಅಂದ್ರೆ ಇಲ್ಲೇ ಇಲ್ಲ, ಪದಾರ್ಥನೇ ಇಲ್ಲ. ಕಥಂ ಅನ್ಯೇಷಾಂ ತದಧೀನತ್ವ ಇತ್ಯಾಶಂಕಾ ಪರಿಹಾರಕತ್ವೇನಾಪಿ ಪೃಥಕ್ ವಚನಂ ವ್ಯಾಚಷ್ಟೇ ಮುಕ್ತೇಭ್ಯ ಇತಿ. ನಾನು ಪ್ರಳಯೇ ಪ್ರಲೀನಾನಾಂ ಮುಕ್ತಾನಾಂಚ ಬ್ರಹ್ಮಣ ಐಕ್ಯ, ಅವನ ವಾದ ಪ್ರಳಯದಲ್ಲಿ ಮುಕ್ತರಾಗೋದ್ರ ಅಂದ್ರೇನು ಐಕ್ಯ ಹೊಂದೋದು ಅಂತ ಅರ್ಥ. ಕಥಂ ಅನ್ಯೇಷಾಂ ತದಧೀನತ್ವ ಇತ್ಯಾಶಂಕ ಅಂದಮೇಲೆ ಇನ್ನು ಇದ್ರೆ ತಾನೇ ಅಧೀನ್ಯ ಬರೋದು, ಮುಕ್ತರೆಲ್ಲ ಐಕ್ಯ ಹೊಂತಾರಾದ್ರಿಂದ ಅಧೀನ್ಯ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಇತ್ಯಾಶಂಕಾ ಪರಿಹಾರಕತ್ವೇನಾಪಿ ಪೃಥಗ್ವಚನಂ ವ್ಯಾಚಷ್ಟೇ ಮುಕ್ತೇಭ್ಯ ಇತಿ. ಈ ಆಶಂಕೆಗೆ ಉತ್ತರ ಕೊಡೋದಕ್ಕೋಸ್ಕರನೇ ಪೃಥಗ್ವಚನ ಅಹ ಇತಿ ಬ್ರಹ್ಮ ಅಹ ಅಂಥೇಳಿ ಪೃಥಗ್ವಚನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಆರಂಭದಿಂದ ಬಂದಿರೋದಿಲ್ಲ. ಉಕ್ತಾರ್ಥೇ ಪ್ರಮಾಣ ತಚ್ಚೇತಿ, ಅದಕ್ಕೆ ಆಧಾರ ಕೊಡ್ತಾರೆ. ತಚ್ಚೇತಿ ತಚ್ಚ ಉಕ್ತಂ ವಾಕ್ಯ ನಿರ್ಣಯೇ, ಅದು ಆಧಾರ. ನಾನು ಮಾಭೂತ್ ಯಾದೃಗ ಯಾದೃಕ್ ಯಾದೃಶ ತಾದೃಶಾನಾಂ ಭಗವದೈಕ್ಯಂ ಬ್ರಹ್ಮಾದೀನಾಂಚ ಲೋಕೇಶ್ವರಾಣಾಂ ಸ್ಯಾದಿತ್ಯತಃ ಬ್ರಹ್ಮೇತಿ. ಆಗಲಿ ಬಿಡಿ, ಯಾದೃಶ ತಾದೃಶಾನಾಂ ಭಗವದೈಕ್ಯಂ ಮಾಭೂತ್, ಯಾರ್ಯಾರ ಜೊತೆಗೋ ದೇವರ ಐಕ್ಯ ಹೇಳೋದು ಬೇಡ, ಎ ಬಿ ಸಿ ಡಿ ಐಕ್ಯ ಹೇಳೋದು ಬೇಡ. ಲೋಕೇಶ್ವರಾಣಾಂ ಬ್ರಹ್ಮಾದೀನಾಂ, ಬ್ರಹ್ಮಾದಿಗಳು ಭಾರಿ ದೊಡ್ಡವರು, ಅವರಿಗೆ ಐಕ್ಯ ಹೇಳ್ಬೋದಾ ಅಂತ ಪ್ರಶ್ನೆ. ಸಾಮಾನ್ಯ ಜೀವರಿಂದ ಐಕ್ಯ ಹೇಳಿದರೆ ಭಾರಿ ಪ್ರಾಬ್ಲಮ್ ಅಷ್ಟೇ, ಬ್ರಹ್ಮಾದಿಗಳಿಂದ ಐಕ್ಯ ಹೇಳಿಬಿಟ್ರೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮ ಶರ್ವ ಇಂದ್ರ ಪೂರ್ವಾಣ ಮುಕ್ತಾವಪಿ ನ ವಿಷ್ಣುತ. ಬ್ರಹ್ಮ ರುದ್ರ ಇಂದ್ರ ಏನೇನಿದ್ದಾರೆ ಅವ್ರು ಯಾರಿಗೂ ಕೂಡ ಏನಿಲ್ಲ, ಮುಕ್ತಿಯಲ್ಲಿ ಐಕ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾದಿಗಳಿಗೆ ಐಕ್ಯ ಇಲ್ಲ ಅಂದಮೇಲೆ ಇನ್ನು ಯಾರ್ಯಾರು ಕಲಿ ಐಕ್ಯ ಕಲಿರೋ ದೇವರು ಒಂದಾಗಬೇಕಾಗತ್ತೆ, ಗೊತ್ತಾಯ್ತಾ? ಸರ್ವಜೀವೈಕ್ಯ ಒಪ್ಪಿಬಿಟ್ಬಿಟ್ರೆ ಅವರಿವರು ಒಂದಾಗೋದಲ್ಲ, ಯಾರು ಒಂದಾಗಬೇಕಾಗತ್ತೆ? ಕಲಿಗೂ ನಾರಾಯಣಿಗೂ ಐಕ್ಯ ಹೇಳಬೇಕು, ಎಷ್ಟು ಅನ್ಯಾಯ ಆಗುತ್ತ ಆ ಅರ್ಥದಲ್ಲಿ. ಹೌದೌದು, ಅವ್ರ ಪ್ರಕಾರ ಅದೇನೆ, ಅದೇ 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 ಹೌದು, ಅದನ್ನೇ ವಾದಿರಾಜ ಸ್ವಾಮಿಗಳು ತಾವು ಯುಕ್ತಿ ಮೇಲೆ ಅದರಲ್ಲಿ ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ. ದೇವ್ರ ಐಕ್ಯ ಹೇಳಿಬಿಟ್ರೆ ಯಾರ್ಯಾರು ಏನು ಏನಾಗ್ತಾನೆ ಗೊತ್ತಾ, ಪರಮ ಪಾಪಿಗಳೆಲ್ಲ ದೇವರಾಗಿಬಿಡ್ತಾರೆ. ಆಮೇಲೆ ದೇವರ ಶಬ್ದ ಕರ್ತೆ ಏನು ಗೊತ್ತೇ ಏನು ಅಂತೇಳಿ ಅದನ್ನೆಲ್ಲ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ತೊಮ್ಮ ಚಂಡಾಲ ಪಶುಹು ಚೋರ ಇತ್ಯಾದಿ ಪದಗಳ ದೇವರ ಅನ್ವಯ ಆಗಬೇಕಾಗತ್ತೆ, ಆ ರೀತಿ ಹೇಳಬಾರದು. ಲೋಕೇಶ್ವರಾಣಾಂ ಸ್ಯಾದಿತ್ಯತಃ ಬ್ರಹ್ಮೇತಿ ಸಂಹಿತಾಯಾಂ ಪ್ರಸಕ್ತಾಯಾಮಪಿ ಪದಾತ್ಮನ ಸಾ ವಿಸರ್ಗ ಪದಾತ್ಮನ. ಸಂಹಿತಾಯಾಂ ಪ್ರಸಕ್ತಾಯಾಮಪಿ ಪದಾತ್ಮನ, ಅಲ್ಲಿ ಸಂಹಿತೆ ಪ್ರಸಕ್ತವಾಗಿತ್ತು. ಆ ಇತಿ ಬ್ರಹ್ಮ ಅಂತ ಅದು ಸಂಹಿತೆ, ಅಹ ಇತಿ ಬ್ರಹ್ಮ ಅದು ಪದವಿಭಾಗ, ಗೊತ್ತಾಯ್ತಾ? ಯಾತಕ್ಕೆ ಬಿಡಿಸಿ ಹೇಳಿದರು, ಸಂಹಿತಾಯಾಮ್ ಪ್ರಸಕ್ತಾಯಾಮಪಿ ಪದಾತ್ಮನ, ಅಹ ಅನ್ನೋದು ಪದ, ಯಾಕೆ ಬಿಡಿಸಿ ಹೇಳಿದರು? ಸ ವಿಸರ್ಗ ಪದಾತ್ಮನ, ವಿಸರ್ಗದಿಂದ ಕೂಡಿದಾಗ ಪೂರ್ತಿ ರಾಮ ಶಬ್ದ, ರಾಮ ಅದು ಪದ, ಶಬ್ದ ಬೇರೆ ಪದ ಬೇರೆ, ಏವಂ ವಿಧ ಧಾತು ಬೇರೆ ಕ್ರಿಯಾಪದ ಬೇರೆ, ಏವಂ ವಿಧ ಪೂರ್ಣ ಅದರ ರೂಟ್ ವರ್ಬ್, ರೂಟ್ ಬೇರೆ ವರ್ಬ್ ಬೇರೆ. ವರ್ಬ್ ಏನಾಗುತ್ತೆ ಅದಕ್ಕೆ ಎಲ್ಲ ಸೇರಿಸ್ಬೇಕು, ಕಾಲ ವ್ಯಕ್ತಿ ಅವರೆಲ್ಲ ಸೇರಿಸಿದಾಗ ವರ್ಬ್ ಆಗುತ್ತೆ. ಅದು ಮೂಲ ರೂಪಕ್ಕೆ ರೂಟ್ ಅಂತ, ರೂಟ್ ಅದಕ್ಕೆ ರೂಟ್ ಅಂದರೆ ಮೂಲ ರೂಪ, ಧಾತು ಅಂದರೆ ಮೂಲ ರೂಪ, ಕ್ರಿಯಾಪದ ಅಂಬದು ಅದಕ್ಕೆ ವಿಕರಣ ಪ್ರತ್ಯಯ ಸೇರಿದಾಗ ಅದು ಕ್ರಿಯಾಪದವಾಗಿ ಬರುತ್ತೆ. ಈ ಅಕಾರಸ್ಯ ಶೂನ್ಯ ಪ್ರತಿಪಾದಕತ್ವ ಪ್ರಾಗಭಾವ ಪರತ್ವಿನತ್ತಿ ನಾಭಾವೇತಿ, ಅದಕ್ಕೇನೆ ಬರೀ ಆ ಅಂತ ಹೇಳಿದರೆ ಅಭಾವ ಅಂತ ಅರ್ಥ ಮಾಡೋ ಚಾನ್ಸ್ ಇರ್ತಿತ್ತು, ನೀನು ಅರ್ಥ ಬರಬಾರದು ಅಂತಾನೆ ಅಹ ಅಂತ ಬಿಡಿಸಿ ಹೇಳಿಬಿಟ್ಟಿದ್ದಾರೆ ಅಂತೇಳಿ. ಆ ಗೊಂದಲ ಬರದೇ ಇರೋದಕ್ಕೋಸ್ಕರ, ಕ್ಲಾರಿಫೈ ಮಾಡೋದಕ್ಕೋಸ್ಕರನೇ ಅಹ ಅಂತ ಬಿಡಿಸಿ, ಅಹ ಇತಿ ಬ್ರಹ್ಮ, ಡಿಫರೆನ್ಸ್ ಗೊತ್ತಾಯ್ತಲ್ಲ, ಆ ಇತಿ ಬ್ರಹ್ಮ ಬೇರೆ, ಅಹ ಇತಿ ಬ್ರಹ್ಮ. ಆ ಇತಿ ಬ್ರಹ್ಮ ಅನ್ನೋದು ವಿಸರ್ಗ ಲೋಪವಾಗಿ ಉಚ್ಚಾರಣೆ ಮಾಡಿರೋದು, ಅದು ಸಂಹಿತ ಅಂತ ಹೇಳಿದ್ರು ಅದಕ್ಕೆ. ಅಹ ಇತಿ ಬ್ರಹ್ಮ ಅಂಬುದು ವಿಸರ್ಗ ಸೇರಿಸಿ ಹೇಳಿರೋದು, ಅದು ಸಂಹಿತೆಯನ್ನು ಸಂಹಿತೆಯಲ್ಲೂ ಕೂಡ ಪದವಾಗಿ ಹೇಳಿರೋದು. ಯಾಕೆ ಹಾಗೆ ಹೇಳಬೇಕಾಗಿತ್ತು ಅಂದರೆ ವಿಶೇಷಾರ್ಥ ಹೇಳಬೇಕು ಅಂತ ಹಾಗೆ ಹೇಳಿದ್ದಾರೆ. ಇದೆಲ್ಲ ಬರೀ ಅಭಾವ ಅಂತ ಅರ್ಥ ಬರಬಾರದು ಅಂತ ಹೇಳೋದಕ್ಕೋಸ್ಕರ ಬಿಡಿಸಿ ಹೇಳಿದ್ದರಿಂದ ಮೂರತನ್ನು ತಗೊಳ್ಬೇಕು ಅಂತ ಅರ್ಥ. ಏವಂ ವಿಧ ಪೂರ್ಣ ಏನೋ ಏನು ಯಾವುದು ವಿಸರ್ಗ ಬಿಡಿಸಿದಾಗ ಪದ ಪದ ಅಹ ಅಂಬುದು ಪದ ಅಹ ಅಂತ ಯಾಕೆ ಬಿಡಿಸಿದ್ರು ಅಂದರೆ ಬರೀ ಅಂದರೆ ಅಭಾವ ಅಂತ ಅರ್ಥಕ್ಕೆ ಲಿಮಿಟ್ ಆಗೋ ಚಾನ್ಸ್ ಇರ್ತಿತ್ತು, ಹಾಗಾಗಬಾರದು ಅಂತ ಹೇಳೋದಕ್ಕೋಸ್ಕರ ಅಹ ಅಂತ ಬಿಡಿಸಿ ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಏವಂ ವಿಧ ಪೂರ್ಣ ಅಕಾರಸ್ಯ ಶೂನ್ಯ ಪ್ರತಿಪಾದಕತ್ವ ರಾಗಭಾವ ಬರಿಬೇಕಾದ್ರೆ 30 rupees ಓನ್ಲಿ ಅಂತ ಬರೆದಾಗ ಏನಾಗುತ್ತೆ, ಅಲ್ಲಿಗೆ ಸೇರಿಸ್ಕೊಳ್ಳೋಕೆ ಬರೋದಿಲ್ಲ ಅವ್ನಿಗೆ ಮುಂದೆ. ಅದಕ್ಕೆ ಅವಾರ್ಡ್ ಮಾಡೋದಕ್ಕೋಸ್ಕರ ಹೇಗೆ ಅದು ಪದ ಸೇರಿಸಿಬಿಡ್ತಾರೋ ಆ ರೀತಿಯಾಗಿ ಇಲ್ಲಿ ಮಾಡ್ತಾರೆ. ಅದು ಆಂಬಿಗ್ಯೂಟಿ ತಪ್ಪಕ್ಕೋಸ್ಕರ ಮಾಡೋದು ಕೆಲಸ. ಏವಂ ವಿಧ ಪೂರ್ಣ ಸಾಮಾನ್ಯವಾಗಿ ವರ್ಡ್ಸ್ ಫಿಗರ್ಸ್ ಎರಡರಲ್ಲಿ ಯಾತಕ್ಕೆ ಬರೀತಾರೆ, ಒಂದಿರೋ ಡೌಟ್ ಬಂದರೆ ಕ್ಲಾರಿಟಿ ಇರುತ್ತೆ ಅದರಲ್ಲಿ. ಅದು ಒಂದೇ ಇದ್ದು ಅಷ್ಟಿದ್ದೇ ಹೊಸ ಮಾಡ್ತಿರ್ತಾರೆ, ಇನ್ನು ಇದು ಬಿಟ್ಬಿಟ್ರೆ ಹೇಗಾಗ್ಬೋದು, ಅದಕ್ಕೆ ಯಾವ ರೀತಿ ತೊಂದರೆ ಆಗಬಾರದು ಅಂಥೇಳಿ ಅಹ ಅಂತಾನೆ ಹೇಳಿದ್ದಾರೆ. ಅಕಾರಸ್ಯ ಶೂನ್ಯ ಪ್ರತಿಪಾದಕತ್ವ ಪ್ರಾಗಭಾವಾದಿ ಪರತ್ವ ವಾ ವ್ಯವಚ್ಛಿನತ್ತಿ ನಾಭಾವ ಇತಿ, ಅದಕ್ಕೆ ಅಭಾವ ಇಲ್ಲ ಅಂತ ಹೇಳಿದ್ರೆ ಇದಿಷ್ಟು ಮುಂದಿನ ವಾಕ್ಯ. ನಾತ್ರ ಅಭಾವ ಇತಿ ಶೂನ್ಯಂ ಪ್ರಾಗಭಾವಶ್ಚ ವಿವಕ್ಷಿತ, ಬರೀ ಶೂನ್ಯವ ಅಂದರೆ ಯಾವ ಕಾಲಕ್ಕೆ ಇಲ್ದಿರೋದು, ಪ್ರಾಗಭಾವ ಅಂತ ಹೇಳಿದ್ರೆ ಮೊದಲು ಮಾತ್ರ ಇಲ್ದಿರೋದು, ಡಿಫ್ರೆನ್ಸ್ ಗೊತ್ತಾಯ್ತಾ? ಶಶಿಭಿಷಾಣ ಯಾವ ಕಾಲಕ್ಕೂ ಇಲ್ಲ, ಘಟ ಹಿಂದಿದ್ದಿಲ್ಲ ಈಗ ಬಂತು, ಘಟ ಮೊದಲೇ ಇದ್ದಿಲ್ಲ ಈಗ ಬಂತು, ಒಬ್ಬ ಯಾವುದೋ ವ್ಯಕ್ತಿ ಮೊದಲೇ ಇದ್ದಿಲ್ಲ ಈಗ ಹುಟ್ಟಿ ಬಂದ, ಅದು ಪ್ರಾಗಭಾವ. ಯಾವ ಕಾಲಕ್ಕೂ ಇಲ್ಲದೆ ಇರೋದೇನದು ಅಭಾವ, ಅಭಾವ ಅಂದರೆ ಸದಾಭಾವ ಅಂತಾನೆ ಅರ್ಥ. ಪ್ರಾಗಭಾವಶ್ಚ ಅದಕ್ಕೆ ಶೂನ್ಯ ಅರ್ಥದ ಯತಃ ಅಕಾರ ಅರ್ಥತ್ರಯೇಣ, ಅಕಾರ ಅರ್ಥತ್ರಯೇಣ ಪ್ರವೃತ್ತಿ ನಿಮಿತ್ತ ಅರ್ಥತ್ರಯೇಣ, ಈ ಪ್ರವೃತ್ತಿ ನಿಮಿತ್ತವಾದಂತಹ ಮೂರು ಅರ್ಥಗಳ ಸಮೇತ ಯುಕ್ತ ಉಪಯೋಗಿಸಲ್ಪಟ್ಟಿದೆ. ತರ ಪ್ರವೃತ್ತಿ ನಿಮಿತ್ತಕ ಅಥವಾ ನಾಭಾವವಾಚಿ, ನಾನು ಅಕಾರಸ್ಯ ತ್ರಿವಿಧ ಪ್ರವೃತ್ತಿ, ಅದೇ ತ್ರಿವಿಧ ಅಂತ ಗೊತ್ತಾಯ್ತಲ್ಲ, ವಿರುದ್ಧತಾ ನಿಷೇಧ ಅನ್ಯಭಾವ ಮೂರರ್ಥ, ನಿಮಿತ್ತಕತ್ವೇ ಅಪಿ ಅಭಾವವಾಚಿತ್ವ ಅಭಾವ ಕುತ ಇತ್ಯತ ಉಕ್ತಂ ಏಕೇತಿ. ಯಾತಕ್ಕೆ ಅಂದರೆ ಕೇವಲಮರ್ಥಾತ್ಮೈವನತು ವಿಷ್ಣುವತ್ ತದ್ವಾನ್, ಅಭಾವಕ್ಕೆ ಒಂದೇ ಅರ್ಥ ಇದೆ, ಮೂರರ್ಥ ಹೊಂದಿಲ್ಲ. ಕುತಃ ನಿಷೇಧೈಕ ಸ್ವರೂಪತಃ ಕೇವಲ ನಿಷೇಧ ರೂಪತ್ವೇನ ತದ್ವತ್ತಾಭಾವಾತ್, ಕೇವಲ ನಿಷೇಧ ರೂಪ ನಿಷೇಧ ಒಂದು ರೂಪದಿಂದನೇ ಇರೋದ್ರಿಂದ ತದ್ವತ್ತ ಆ ರೀತಿಯಾಗಿರುವಿಕೆ ಅದಕ್ಕೆ ಬಂದಿಲ್ಲ. ಅತಃ ಏಕದೇಶ ಸ್ವರೂಪತ್ವಾತ್, ಮೂರರ್ಥದಲ್ಲಿ ಒಂದೇ ಹೇಳಿದರೆ ಏಕದೇಶ ಅದು ಯೋಜ್ಯಂ. ನಾನು ಅಕಾರಸ್ಯ ಅಭಾವಾರ್ಥತ್ವೇಪಿ ಪೂರ್ಣಾರ್ಥತ್ವ ಸ್ಯಾದೇವ ಭಾವಾತ್ಮನೆ ಭಾವಾತ್ಮನಿ ಭಾವ ಅನ್ಯ ಅನ್ಯತ್ವ ಅಭಾವ ವಿರುದ್ಧತ್ವಯೋ ಅಭಿ ಅಭಾವೇ ಪ್ರಾಗಭಾದ ಪ್ರಾಗಭಾವಾದವು ಸತ್ವಾದಿತ್ಯಾಶಂಕ್ಯ ನಿಷೇಧೇತಿ ನಚೇತಿ. ನಾವು ಅಭಾವ ಒಂದೇ ಇಟ್ಕೊಂಡು ಅದನ್ನು ಪೂರ್ಣ ಅಂತ ತಿಳ್ಕೊಂಡು ಉಳಿದರ್ಥನ ಸೇರಿಸಿ ಹೇಳಬಹುದಲ್ಲ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ನಚೇತಿ ನಚ ನಿಷೇಧ ರೂಪೇ ವಿರುದ್ಧತಾ ಚ ಅನ್ಯತಾ ಚ ಅಸ್ತೀತಿ ಏತಾವತಾ ಪೂರ್ಣಾರ್ಥತಾ ಭವತಿ. ಅದಿದ್ದು ಮಾತ್ರಕ್ಕೇನೆ ಪೂರ್ಣಾರ್ಥತ್ವ ಬರಲಿಲ್ಲ. ಏಕೆ ಎರಡರ್ಥ ಬಿಟ್ಟಾಗ ಒಂದರ್ಥ ಮಾತ್ರ ಹೇಳಿದ ಪೂರ್ಣಾರ್ಥ ಹೇಗಾಗತ್ತೆ? ಆದ್ದರಿಂದ ಸಾಧ್ಯ ಇಲ್ಲ. ಮೂರರ್ಥನೂ ಬರೋ ರೀತಿಯಲ್ಲೇ ಕೂಡಿಸ್ಬೇಕೇ ಹೊರತು ಒಂದರ್ಥಕ್ಕೆ ಸೇರಿಸಬಾರದು. ಅರ್ಥತ್ರಯ ಕಲ್ಪನ ಏತಾವತ ಪ್ರಕೃತಿ ನಿಮಿತ್ತ ದ್ವಯ ಸದ್ಭಾವ ಮಾತ್ರೇಣ ಮಾಭೂತ ಅಕಾರಸ್ಯ ಪೂರ್ಣಾರ್ಥತ್ವ ಮಿತ್ಯತಃ ತದೇ. ಅರ್ಥತ್ರಯ ಕಲ್ಪನಸ್ಯ ಪ್ರವೃತ್ತಿ ನಿಮಿತ್ತ ಅರ್ಥತ್ರಯ ಕಲ್ಪನಸ್ಯ. ಅರ್ಥತ್ರಯ ಅಂದರೆ ಮೂರರ್ಥಗಳು. ಮೂರರ್ಥಗಳು ಅಂದ್ರೇನು? ಪ್ರವೃತ್ತಿ ನಿಮಿತ್ತವಾದ ಮೂರರ್ಥಗಳು. ಪ್ರವೃತ್ತಿ ನಿಮಿತ್ತ ಅಂದ್ರೇನು? ಪದ ಉಪಯೋಗಿಸ್ಲಿಕ್ಕೆ ಯಾವುದು ಕಾರಣ ಇರುತ್ತೋ ಅದು ಪ್ರವೃತ್ತಿ, ಅದಕ್ಕೆ ನಿಮಿತ್ತ. ಪ್ರವೃತ್ತಿಗೆ ನಿಮಿತ್ತ ಕುಂಟ. ಕಾಲಿಲ್ಲ, ಎರಡು ಕಾಲಿದ್ದಾನೆ ಕುಂಟ ಅಂದರೆ ಕುಂಟ ಅಂತೀರಿ, ಕಾಲಿದೆಯಲ್ಲ ಅಂತ ಹೇಳ್ತಾರೆ. ಕುಂಟ ಅಂತ ಕರಿಬೇಕಾದ್ರೆ ಏನಾಗಿರ್ಬೇಕು ಅವನಿಗೆ? ಒಂದು ಕಾಲಿಗೆ ಸರಿ ಇರಬಾರದು, ಅದು ಪ್ರವೃತ್ತಿಗೆ ನಿಮಿತ್ತ. ಸರಿ ಇದ್ದವನು ಕರೆದ್ರೆ ಅದು ತಮಾಷೆ ಕರೀತಾರೆ, ವಸ್ತು ನಿಜವಾದ ವಿಷಯ ಅಲ್ಲ ಅಂತ ಅರ್ಥ. ನಾನು ನಿರ್ಮೂಲ ಭಾರಿ ಶ್ರೀಮಂತನ ಬಡವ ಅಂತ ಕರೆದ್ರೆ ಬಡತನಕ್ಕೆ ಕಾರಣವಾದ ಶ್ರೀಮಂತಿಕೆ ಇರಬಾರ್ದಾಗ ಇದ್ದ ಶ್ರೀಮಂತಿಕೆ ಇಲ್ಲದೆ ಇರೋದು ಕರೀಲಿಕ್ಕೆ ನಿಮಿತ್ತ, ಗೊತ್ತಾಯ್ತಾ? ಆ ಪದ ತಿಳ್ಕೊಂಡಿರ್ಬೇಕು. ಆರೋಗ್ಯವಂತ ರೋಗಿ ಅಂತ ಕರೆದ್ರೆ ಪ್ರವೃತ್ತಿ ನಿಮಿತ್ತ ಇಲ್ಲ. ಅದೇ ರೀತಿ ಇಲ್ಲಿ ಪ್ರವೃತ್ತಿ ನಿಮಿತ್ತ ಮೂರು ದೇವರಲ್ಲಿ ಬರೋದ್ರಿಂದ ಅಹ ಅಂತಲೇ ಹೇಳಬೇಕು. ನಾನು ನಿರ್ಮೂಲಮೇವ ಪ್ರವೃತ್ತಿ ನಿಮಿತ್ತ ತ್ರಯ ಕಲ್ಪಿತ ಪ್ರವೃತ್ತಿ ನಿಮಿತ್ತ ತ್ರಯಕಲ್ಪನ ಮಿತ್ಯತಃ ಮುಕ್ತಮಿತಿ. ವಿರುದ್ಧತ್ವಯುಕ್ತೆ ನಿಷೇಧಯುಕ್ತೆ ಅನ್ಯತ್ವಯುಕ್ತೆ. ನೋಡಿ, ವಿರುದ್ಧತ್ವಯುಕ್ತ ಒಂದರ್ಥ, ನಿಷೇಧಯುಕ್ತ ಎರಡನೇದು, ಅನ್ಯತ್ವಯುಕ್ತ ಮೂರನೇದು. ವಸ್ತು ಕೇವಲ ಆಕಾರೋ ವರ್ತತೆ ಯಶಾಂ ತ್ರಯಾಣಾಂ ಪ್ರವೃತ್ತಿ ನಿಮಿತ್ತಾರ್ಥಾನಾಂ ಮಧ್ಯೆ ಏಕಾರ್ಥಾತ್ಮನಿ ಏಕ ಪ್ರವೃತ್ತಿ ನಿಮಿತ್ತಾರ್ಥಭೂತೆ ಭಾವೇ ಭಾವ ಅನ್ಯತ್ವಾತ್ ತದ್ವಿರೋಧಿತ್ವಾಚ್ಯ ಅಭಾವ ಇತ್ತೇವ ಶಬ್ದೋ ವರ್ತತೆ. ಅದಕ್ಕೆ ಅಭಾವ ಅಂತಕ್ಕಂಥ ಒಂದೇ ಅರ್ಥವನ್ನು ಕೆಲವು ಕಡೆ ಹೇಳೋದಕ್ಕೆ ಬರುತ್ತೆ, ಇಲ್ಲಿ ಹಾಗೆ ಹೇಳಬಾರದು. ನಾವು ಕೇವಲ ಆ ಇತಿ ಶಬ್ದ ಪ್ರವೃತ್ತಿ ನಿಮಿತ್ತ ನಿಮಿತ್ತ ಪೌಷ್ಕಲ್ಯ ಅಭಾವಾದಿತಿ ಭಾವ. ಬೇರೆ ಕಡೆಗೆ ಪ್ರವೃತ್ತಿ ನಿಮಿತ್ತವಾದ ಪೌಷ್ಕಲ್ಯ, ಪೌಷ್ಕಲ್ಯ ಅಂದರೆ ಪೂರ್ಣತ್ವ, ಮೂರು ರೀತಿ ಗುಣ ಹೊಂದತಕ್ಕಂಥ ಸಾಮರ್ಥ್ಯ ಬೇರೆ ಕಡೆ ಇರೋದಿಲ್ಲ. ಆವಾಗ ಅದು ಬರೀ ಆ ಅಂತ ಹೇಳ್ಬೋದು, ಅಭಾವ ಅಷ್ಟೇ. ಆದರೆ ಮೂರು ಅರ್ಥ ಹೊಂದಿರತಕ್ಕಂಥ ಯೋಗ್ಯತೆ ದೇವರಲ್ಲಿ ಇರಬೇಕಾದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೋಗಬಾರದು. ಉಪಸಂಹರತಿ ತಸ್ಮಾದಿತಿ ತಸ್ಮಾದಿತಿ ಅಷ್ಟೇ ಬಂದು ಬರೀ ಪಾಸ್ ಅಂತ ಕರೆದ್ರೆ ಏನು ಮಾಡಿದಾಗಾಯ್ತು ಅಲ್ಲಿಗೆ? ಸರಿ ಹೇಳಿ, ಸರಿ ಹೇಳಿದಾಗ ಆಗಲಿಲ್ಲ. ಅನಂತ ಗುಣಪೂರ್ಣವಾದ ಪರಮಾತ್ಮನಿಗೆ ಕೋಟಿ ಗುಣ ಅಂತ ಹೇಳಿದ್ರು ತಪ್ಪು ಹೇಳಿದಾಗ ಲೆಕ್ಕ, ಲಕ್ಷ ಗುಣ ಹೇಳಿದ್ರು ತಪ್ಪು ಹೇಳಿದಾಗ ಲೆಕ್ಕ. ಅಂಥ ಹೊತ್ತಿನಲ್ಲಿ ಗುಣ ನಿರ್ಗುಣ ಅಂತ ಹೇಳಿದ್ರು ಅಂತಲೂ ಮೂದು ಪೂರ್ತಿ ಆಪೋಸಿಟ್ ಹೇಳಿದಾಗ ಲೆಕ್ಕ. ಉಪಸಂಭರತಿ ತಸ್ಮಾದಿತಿ, ಆದ್ದರಿಂದ ಅಕಾರ ವಾಚನಾದವನು ನಾರಾಯಣನೇ ಆಗಿದ್ದಾನೆ. ಯಥೋ ಅಕಾರ ಸದಾ ವಿಷ್ಣೋ ವಾಚಕತ್ವೇನ ಸಂಸ್ಥಿತ ತಸ್ಮಾತ್ ವರ್ಣತ್ರಯಾತ್ಮ ಎಂ ಪ್ರಣವೋಪಿ ತ್ರಯಾತ್ಮಕಂ. ಯಥೋ ಅಕಾರ ಸದಾ ವಿಷ್ಣೋ ವಾಚಕತ್ವೇನ ಸಂಸ್ಥಿತ. ಈಗ ಅಕಾರ ಸದಾ ಯಾರನ್ನು ಹೇಳ್ತಾ ಇದೆ? ವಿಷ್ಣುವನ್ನು ಮಾತ್ರ ಹೇಳ್ತಾ ಇದೆ. ತಸ್ಮಾತ್ ಅದಕ್ಕೆ ಹೇಳಿ ಡಿಕ್ಷನರಿಗಳಲ್ಲಿ ತೆಗೆದಾಗ ಆ ಶಬ್ದಕ್ಕೆ ಅರ್ಥ ಬರೀಬೇಕಾದ್ರೆ ನೇಮ್ ಆಫ್ ಲಾರ್ಡ್ ವಿಷ್ಣು ಅಂತ ಹೇಳ್ತಾರೆ. ಉಳಿದವರು ಹೇಳೋದಿಲ್ಲ, ನೇಮ್ ಆಫ್ ಲಾರ್ಡ್ ವಿಷ್ಣು ಅಂತಲೇ ಬರೆಯೋದು. ಬೇರೆಯವರು ಹೇಳಬೇಕಾದ್ರೆ ಅದೇ ಅರ್ಥ ಹೇಳ್ತಾರೆ ಅಂದರೆ ಎಷ್ಟು ಪ್ರಸಿದ್ಧವಾದಂಥ ಉಪನಿಷತ್ತಿನ ಅರ್ಥ ಅಂತ ಗೊತ್ತಾಗುತ್ತೆ. ಯಥೋ ಅಕಾರ ಸದಾ ವಿಷ್ಣು ವಾಚಕತ್ವೇನ ಸಂಸ್ಥಿತ ತಸ್ಮಾತ್ ವರ್ಣತ್ರಯಾತ್ಮ ಅಯಂ ಪ್ರಣವೋಪಿ ತ್ರಯಾತ್ಮಕ. ಮೂರರ್ಥವನ್ನು ಅಕಾರ ಹೇಳುತ್ತೆ. ಪ್ರಣವದಲ್ಲಿ ಮೂರಕ್ಷರ ಇದೆ, ಆ ಓಮ ಇದು ಅದೇ ರೀತಿಯಲ್ಲಿದೆ ಅಂತ ಹೇಳಿ. ಹರಿಮೇವ ಸದಾ ವಕ್ತಿ ಅಕಾರದ ಎಕ್ಸ್ಪ್ಯಾಂಡೆಡ್ ಫಾರಮ್ಮೇ ಓಂಕಾರ. ಅಕಾರ ಎಕ್ಸ್ಪ್ಯಾಂಡ್ ಆಗಿ ಓಂಕಾರ ಅಂತ ಹೇಳಿದ್ರದ್ರಿಂದ ಆಕಾರಕ್ಕೆ ಏನು ಮೂರು ಅರ್ಥ ಇದೆಯೋ ಆ ಮೂರರ್ಥನೂ ಯಾವುದಕ್ಕೆ ಸೇರಿಸ್ಬೇಕು? ಈಗ ಓಂಕಾರಕ್ಕೆ ಹೇಳಲೇಬೇಕು. ತ್ರಯಾತ್ಮಕಂ ಹರಿಸೇ ಹರಿಮೇವ ಸದಾ ವಕ್ತಿ ನೈವಾನ್ಯಂ ಕಂಚನ ಕ್ವಚಿತ್. ಬೇರೆ ಯಾರನ್ನೂ ಪ್ರಣವ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಕಾರನೂ ವಿಷ್ಣುವನ್ನೇ ಹೇಳುತ್ತೆ, ಪ್ರಣವನು ವಿಷ್ಣುವನ್ನೇ ಹೇಳುತ್ತೆ. ಅದಕ್ಕೆ ಪ್ರಣವ ಸರ್ವಸರ್ವವೇದೇಶು ಅಕ್ಷರಾಣಾಂ ಅಕಾರೋಸ್ಮಿ ಎರಡು ಕೂಡ ಟ್ಯಾಲಿ ಆಗುತ್ತೆ ಭಗವದ್ಗೀತೆ. ಇದರಿಂದ ಇನ್ನೂ ಸ್ಪಷ್ಟ ಅರ್ಥ ಆಗುತ್ತೆ. ಸೃಷ್ಟಿಕರ್ತ ಬ್ರಹ್ಮನಾಮ ಯೋ ಸ್ರೋತು ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸೋಕಾರಾರ್ಥೋ ಜನಾರ್ದನ. ಒಂದು ಶಬ್ದ ಇದೆ, ಸಾಮಾನ್ಯವಾಗಿ ಅನೇಕ ಹೇಳೋದುಂಟು. ಆ ಓಂಕಾರದಲ್ಲಿ ಮೂರು ಅಕ್ಷರ ಇವೆ. ಆ ಊ ಮಾ, ಆ ಅಂತ ಹೇಳಿದರೆ ಬ್ರಹ್ಮದೇವರು, ಊ ಅಂದರೆ ವಿಷ್ಣು, ಮಾ ಅಂದರೆ ರುದ್ರದೇವರು. ಸೊ ಮೂರು ಸೇರಿ ಓಂ ಅಂತಾಗಿರೋದ್ರೆ ತ್ರಿಮೂರ್ತಿ ಐಕ್ಯ. ಈ ರೀತಿ ವಾದ ಮಾಡೋರಿದ್ದಾರೆ. ಸೊ ಓಂಕಾರದಲ್ಲಿ ತ್ರಿಮೂರ್ತಿಗಳ ಐಕ್ಯ ಇದೆ. ಆ ಊ ಮಾ ಅದಕ್ಕೆ ಅರ್ಥ ಹೇಳ್ತಾರೆ ಆಚಾರ್ಯರು. ಆ ಊ ಮಾ ಅದೇ ಪಾಂಚ ಇಟ್ಕೊಂಡು ಹೇಳ್ತಾರೆ. ಈಗ ಸೃಷ್ಟಿಕರ್ತ ಬ್ರಹ್ಮನಾಮ ಸುರಸುಜ ಚತುರಾನನಂ ಬ್ರಹ್ಮ ವಿಷ್ಣು ಮಹೇಶ್ವರ ಹಾವು ಶಬ್ದ ಹೇಳಲ್ಪಟ್ಟಿದ್ದಾರೆ, ಅವರು ಮೂರು ಒಂದೇ ಎಂಬುದು ಸರಿನೇ. ಯಾವ ಅರ್ಥದಲ್ಲಿ ಅಂದರೆ, ಈ ಬ್ರಹ್ಮ ಈ ಶಿವ ಅಲ್ಲ, ಬ್ರಹ್ಮನೊಡಗಿದ್ದು ಬ್ರಹ್ಮರೂಪದಲ್ಲಿ ಪರಮಾತ್ಮ ಇದ್ದಾನೆ, ಶಿವನಲ್ಲಿ ಶಿವರೂಪದಲ್ಲಿದ್ದ ಸರ್ವ ಶರ್ವ ಶಿವಸ್ಥಾಣು. ಆ ಬ್ರಹ್ಮ ಆ ಶಿವ ಆ ವಿಷ್ಣು ಮೂರು ಜನ ಒಂದೇ ಹೊರತು ಈ ಬ್ರಹ್ಮ ಈ ಶಿವ ಅಲ್ಲ. ಗೊತ್ತಾಯ್ತಾ? ಅದು ಬಿಡಿಸ್ತೀನಿ ನೋಡಿ. ಸೃಷ್ಟಿಕರ್ತ ಅದನ್ನೇ, ಜಗನನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿದ್ದು. ಗೊತ್ತಾಯ್ತಾ? ಆಮೇಲೆ ವ್ಯೋಮಕ್ಕೆ ಜಗನ ಗಗನಕೇಶ ನೋಡಿದ್ದು ಸಂಹರಿಸುವನು ಲೋಕಗಳ. ಸೊ ಸಂಹಾರಕತ್ವನೂ ಇತ್ತಂದೆ, ಸೃಷ್ಟಿಕರ್ತನೂ ಇತ್ತಂದೆ, ವಿಷ್ಣು ಅಂತೂ ಸರಿಯೇ ಸರಿ. ಅದಕ್ಕೆ ಸೃಷ್ಟಿಕರ್ತ ಬ್ರಹ್ಮನಾಮ ಸೋ ಅಸೃತಿ ಅಸೃತ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ. ಬ್ರಹ್ಮದೇವರಿಗೆ ಏನಾಗಿದ್ದಾನೆ ಪರಮಾತ್ಮ? ಅಂತರ್ಯಾಮಿ ಗೆದ್ದು ಮಾಡ್ತಾನೆ. ಒಂದು ಅಲ್ಲಿ ನಾಲ್ಕು ಮುಖ ವಿರಿಂಚೆ ಅಂದರೆ ಬ್ರಹ್ಮದೇವರು, ಚತುರಾನನ ಅಂದರೆ ನಾಲ್ಕು ಮುಖದವರು. ಅಂತರ್ಯಾಮಿ ವಿರಿಂಚಸ್ಯ ಸೋ ಅಕಾರಾರ್ಥೋ ಜನಾರ್ದನ, ಆ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ವೈಕುಂಠಲೋಕೆ ಆಸ್ತೆ ಸದ್ವಿತೀಯ ಬಹುಶಃ ಹರಿಹಿ ಉಕಾರ ವಾಚ್ಯ. ಎರಡನೇ ರೂಪ ವಿಷ್ಣು, ಅದು ಉಕಾರ ವಾಚ್ಯದಿಂದ ವಿಷ್ಣು ಶಬ್ದದಿಂದ ವಾಚ್ಯನಾಗಿದ್ದಾನೆ. ಆಮೇಲೆ ಉಕಾರ ವಾಚ್ ಸಭಿಹುರ್ ನೃಸಿಂಹೋ ರುದ್ರನಾಮಕ ರೌದ್ರತ್ವ ಶಿವಸ್ಯಾಪಿ ಷಷ್ಠ ಸಂಹಾರ ರೂಪಕ. ಆಮೇಲೆ ಮಕಾರದಿಂದ ರುದ್ರನಾಮಕನಾಗಿ ನೃಸಿಂಹ ರೂಪದಲ್ಲಿ, ನೃಸಿಂಹದೇವರು ರುದ್ರನಾಮಕನಾಗಿಯೂ ಇದ್ದಾನೆ ಮತ್ತು ನೃಸಿಂಹ ರೂಪದಲ್ಲೂ ಇದ್ದಾರೆ. ರುದ್ರ ಅಂತರ್ಗತ ನರಸಿಂಹ ಅಂತಾನೆ ಪ್ರಸಿದ್ಧ. ಆ ರೂಪದ ಸಂಹಾರವನ್ನು ಮಾಡ್ತಾರೆ. ಅದಕ್ಕೆ ಆಚಾರ್ಯ ನೃಸಿಂಹ ಸ್ತೋತ್ರ ಮಾಡಬೇಕಾದ್ರೆ ಏನಂತ ಹೇಳಿದರು? ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಶ್ವಲಿಂಗ ಪಚಿತ ಬ್ರಹ್ಮೇಶ ಚಕ್ರೋತ್ಕಾರಾಹ. ಯಾವ ರುದ್ರದೇವರದ ಅವಶ್ಯಕ ಬ್ರಹ್ಮೇಶ ಚಕ್ರೋತ್ಕಾರಾಹ, ಅವರನ್ನು ಪರಮಾತ್ಮ ಸಂಹಾರ ಮಾಡಿಬಿಡ್ತಾನೆ. ಆದ್ದರಿಂದ ಏನೇ ಸರ್ವ ಸಂಹಾರಕ ಯಾರು ಅಂದರೆ ಸಾಕ್ಷಾತ್ ನಾರಾಯಣ ನೃಸಿಂಹ ರೂಪದಿಂದ. ಉಕಾರ ವಾಚ್ಯ ಸಭಿಹೋಗಿತು ನೃಸಿಂಹೋ ರುದ್ರನಾಮಕಃ ರೌದ್ರತ್ವಾ ಶಿವಸ್ಯಾಪಿ ಷಷ್ಠ ಸಂಹಾರಕಾರಕಃ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತಃ. ಅದು ಮಕಾರಾರ್ಥ. ಸೊ ಈ ಬ್ರಹ್ಮ ಈ ಶಿವ ಮತ್ತು ವಿಷ್ಣು ಮೂರು ಕೂಡ ಓಂಕಾರ ಪ್ರತಿಪಾದ್ಯರಾಗಿದ್ದು ಒಂದೇ ಆಗಿದ್ದಾರೆ. ಸುಲಭವಾದ ಅರ್ಥ. ಇವರು ಈ ಅಪಾರ್ಥ ಮಾಡಿಕೊಂಡು ಪದೀತಿ ಆಯಿತು. ಅದನ್ನು ಇದನ್ನು ಲೋಕದಲ್ಲೇ ಸಿಗುತ್ತೆ. ಬ್ರಹ್ಮಣಿ ಬ್ರಹ್ಮ ರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ವಿಷ್ಣು ಪುರಾಣದಲ್ಲೇ ಆ ಮಾತಿದೆ. ಅದು ಪ್ರಿಂಟ್ ಆಗಿರೋದಲ್ಲೇ ಸಿಗುತ್ತೆ. ಅಂದಮೇಲೆ ಬ್ರಹ್ಮರೂಪದಲ್ಲಿ ಬ್ರಹ್ಮದೇವರು ಬ್ರಹ್ಮ ರೂಪದಲ್ಲಿ ಇದ್ದಾನೆ, ಶಿವನೊಳಗೆ ಶಿವರೂಪದಲ್ಲಿ ಇದ್ದ ವಿಷ್ಣು ವಿಷ್ಣು ರೂಪದಲ್ಲಿ ಅಂತ ಹೇಳಿಲ್ಲ. ವಿಷ್ಣುನೇ ತಾನ, ಅದರಿಂದ ಹೇಳೇ ಇಲ್ಲ. ಆ ಮೂರು ರೂಪ ಒಂದೇ, ಯಾವ ಸಮಸ್ಯೆನೂ ಇಲ್ಲ. ಇದನ್ನು ಅಪಾರ್ಥ ಮಾಡಿಕೊಂಡು ಮುಂದೆ ಏನು ಮಾಡಿಬಿಟ್ರು? ತ್ರಿಮೂರ್ತಿ ಐಕ್ಯ ಅಂತ ಹೊಸ ಒಂದು ಸಿದ್ಧಾಂತ ತಂದು ತಪ್ಪದು. ಮೂರು ಬಂದು ಆಯ್ತು, ಮೂರು ಬಂತ ಅದರಿಂದ ಸಮಸ್ಯೆನೇ ಇಲ್ಲ. ರುದ್ರತ್ವಾತ್ ಶಿವಸ್ಯಾಪಿ ಷಷ್ಠ ಸಂಹಾರಕಾರಕ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತಃ ಏವಂ ತ್ರಯಾತ್ಮಕಂ ವಿಷ್ಣು. ಅದು ಸಾರಸ್ಯ ನೋಡಿ. ಆ ಉಮ ಉಚ್ಚಾರಣ ಆ ಬಾಯಿ ಮುಚ್ಚಿ ಆನ್ಲಕ್ಕೆ ಬರೋದಿಲ್ಲ. ಆ ಅನ್ಬೇಕಾದ್ರೆ ಏನು ಮಾಡಬೇಕು? ಬಾಯಿ ಅದು ಸೃಷ್ಟಿ ತೆಗೆಯೋದು, ಸೃಷ್ಟಿ ಅದು. ಅದು ಹೂ ಅನ್ಬೇಕಾದ್ರೆ ಮುಚ್ಚೋದಿಲ್ಲ ತೆಗೆಯೋದಿಲ್ಲ, ಹಾಗೆ ಹೂ ಅಷ್ಟೇ ತೆಗೆದಿದ್ದು ಹಾಗೆ ಇರುತ್ತೆ ಸ್ಥಿತಿ. ಅದು ಮಾ ಅನ್ಬೇಕಾದ್ರೆ ಮುಚ್ಚಲೇಬೇಕು. ಬಾಯಿ ತೆಗೆದು ಮಾ ಅನ್ಲಕ್ಕೆ ಬರುತ್ತಾ? ಏನು ಮಾಡ್ಬೇಕು ಅದನ್ನು ಮುಚ್ಚಬೇಕು. ಅದು ಮುಚ್ಚೋದಂದ್ರೆ ಏನು? ಕ್ಲೋಸ್, ಅದು ಲಯ. ಈಗ ಆ ಹೂ ಮಾ ಮೂರರಲ್ಲಿ ಏನು ಸೇರಿದೆ? ಸೃಷ್ಟಿ ಸ್ಥಿತಿ ಲಯ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೆ ಓಂ ಶಬ್ದಕ್ಕೆ ಸುಲಭವಾದ ಅರ್ಥ, ಎಲ್ರಿಗೂ ತಕ್ಷಣ ಅನುಭವ ಬರೋ ಅರ್ಥ. ಅದನ್ನು ಹೇಳೋದಕ್ಕೆ ಸೃಷ್ಟಿ ಸ್ಥಿತಿ ಲಯ. ಆ ಉರುಳಿ ಹೂ ಆಗ್ತಾ ಇರುತ್ತೆ, ಹೂ ಅಷ್ಟೇ ತೆಗೆ ಆತು ಬಚ್ಚಿ ಬುತ್ತಬೇಕಾದ್ರೆ ತೆಗಬೇಕಾಗಿಲ್ಲ, ಹಾಗೆ ಇರುತ್ತೆ. ಹಾಗೆ ಇರೋದು ಸ್ಥಿತಿ, ಚೇಂಜ್ ಆಗಿಲ್ಲ ಸ್ಥಿತಿ ಅಂತ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ. ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತಃ ಏವಂ ತ್ರಯಾತ್ಮಕಂ ವಿಷ್ಣು ಪ್ರಣವೋಯಂ ತ್ರಿಯಾತ್ಮಕಃ. ಈಗ ಮೂರು ರೂಪದ ಪರಮಾತ್ಮನನ್ನು ಮೂರು ಅಕ್ಷರದ ಪ್ರಣವ ಹೇಳ್ತಾ ಇದೆ. ಏಕಂ ಪೃಥಕ್ ಇವಾ ಚೇಷ್ಟೆ ಬಿಂದುರ್ವಕ್ತಿ ಅಜರುದ್ಧಕಂ. ಓಂ ಅಂತ ಆ ಓಂ ಆ ಬಂತು, ಮುಂದೆ ಓಂ ಅಂಥೇಳಿ ಮುಂದೆ ಒಂದು ಧ್ವನಿ ಬರುತ್ತೆ ಬಿಂದು, ಅದು ಅಜರುದ್ಧ ರೂಪನ ಹೇಳುತ್ತೆ. ಆ ನಾದ ಬಿಂದು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಷ್ಟು ಬರಬೇಕು. ಏವಂ ಪೃಥಕ್ ಘೋಷ, ಘೋಷ ಬೇರೆ. ಇಲ್ಲ 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 ಇಲ್ಲ, ಅಕಾರ ಉಕಾರ ಬಕಾರ ನಾದ ಬಿಂದು ಘೋಷ ಅಷ್ಟೇ, ಅವ್ರ ಕಲಾ ಅಲ್ಲ. ಪುರುಷ ವಿವಾಹ ಚಷ್ಟೆ ಬಿಂದುರ್ಭಕ್ತಿ ಅನಿರುದ್ಧಕಂ. ಇದು ತಗೊಂಡಾಗ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಾಲ್ಕು ರೂಪ ತಗೊಳಕ್ ಬರುತ್ತಾಗ ಪ್ರದ್ಯುಮ್ನ ಅದ್ಯಾನ್ ನಾದ ಇನ್ನೂ ಜಾಸ್ತಿ ತಗೊಂಡ್ಬಿಟ್ಟಾಗ ಎಂಟು ರೂಪ ತಗೋಬೇಕಲ್ಲ. ಅವಾಗ ವಿಶ್ವ ತೇಜಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಎಂಟು ತಗೋಬೇಕ. ಪ್ರದ್ಯುಮ್ನಾದ್ಯಾನ್ ನಾದ ಪೂರ್ವಾಹ ಸರ್ವಾನಾರಾಯಣಾತ್ಮಕ ಅನ್ನ ಮುಂದೆ ಅಂದ ಪ್ರದ್ಯುಮ್ನ ಅನಿರುದ್ಧ ಆನ ಆದಿ ಆದಿ ತಗೊಳ್ಳು. ಬ್ರಹ್ಮ ವಿಷ್ಣು ಮಹೇಶ್ವರ ಈ ಪರಮಾತ್ಮ ರೂಪಗಳು. ಆಮೇಲೆ ಅನಿರುದ್ಧ ಒಂಬತ್ತು ಮುಡಿದು ಐದು, ಐದು ಮೂರು ಎಂಟು ಆದಿ ತಗೊಳಕ್ ಬರುತ್ತೆ. ಪದ್ಮನಾಭಾಧಿಕಾ ಏವಾಭೂರ್ತಿರ್ನಾರಾಯಣೋತ್ತರ ಅಥವಾ ಪದ್ಮನಾಭಾದಿ ರೂಪಗಳು ಯಾವ ರೂಪ ಬೇಕಾದ್ರೂ ಎಂಟರಲ್ಲಿ ಸೇರಿಸ್ತಕ್ಕೆ ಬರುತ್ತೆ ಪ್ರಣವದಲ್ಲಿ. ಪ್ರಣಭೋಜಂ ವದತ್ಯಷ್ಟೌ ತಸ್ಮಾನ್ ನಾನ್ಯಾಭಿಧಾಯಕ. ಹೀಗೆ ಪ್ರಣವದ ವ್ಯಾಪ್ತಿ ಇರೋದ್ರಿಂದ ಪ್ರಣವದ ಅಷ್ಟೌ ಅಷ್ಟ ಅಕ್ಷರಗಳು ಕೂಡ ವಿಷ್ಣುವನ್ನೇ ಹೇಳೋದ್ರಿಂದ ತಸ್ಮಾತ್ ನ ಅನ್ಯಾಭಿಧಾಯಕ ಬೇರೆಯವನು ಹೇಳ್ತಕ್ಕಂಥ ಪದ ಅಲ್ಲ. ಓಂಕಾರ ಯಾರನ್ನು ಮಾಡೋದಿಲ್ಲ, ಬೇರೆಯವನು ಹೇಳೋದಿಲ್ಲ. ಯದ್ವಾಚ ಓಮತೀತ್ಯತ್ರ ಓಂಕಾರಸ್ಯ ಓಮಿತೀತ್ಯಸ್ಯ ಓಂಕಾರಸ್ಯ ಭಗವನ್ನಾಮತ್ವ ಮುಕ್ತಂ ತದಯುಕ್ತಂ ಅಕಾರ ಉಕಾರ ಮಕಾರಾದಿ ಆತ್ಮಕಸ್ಯ ಓಂಕಾರಸ್ಯ ಹಿರಣ್ಯಗರ್ಭಾದಿ ಪ್ರತಿಪಾದಕತ್ವಾದಿತ್ಯತಃ ಪ್ರಮಾಣೇನೈವ ಶಂಕಾಂ ಪರಿಹರತಿ. ಯದ್ವಾಚ ಓಮಿತ್ಯೇತ್ಯ ಓಂ ಇತಿ ಅತ್ರ ಓಂಕಾರಸ್ಯ ಭಗವನ್ನಾಮತ್ವ ಮುಕ್ತಂ. ಪ್ರಶ್ನೆ ಮಾಡ್ತಾನೆ, ಓಂ ಅಂದ್ರೆ ಭಗವಂತ ಹೆಸರು ಅಂತ ಹೇಳಿದರೆ ತದಯುಕ್ತಂ ಅದು ಸರಿಯಲ್ಲ. ಅವನು ಇವನಾದ ಅಕಾರ ಉಕಾರ ಮಕಾರಾಧ್ಯಾತ್ಮಕಸ್ಯ ಓಂಕಾರಸ್ಯ ಹಿರಣ್ಯಗರ್ಭಾದಿ ಪ್ರತಿಪಾದಕತ್ವಾದಿತ್ಯತಃ ಪ್ರಮಾಣೇನೈವ ಶಂಕಾಂ ಪರಿಹರತಿ. ಆಗಿದ್ದಕ್ಕೆ ವಿವರಣೆ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರನ್ನು ಹೇಳುತ್ತೆ ಅಂತ ಹೇಳಿದ್ದಾರೆ, ಒಬ್ಬನೇ ವಿಷ್ಣುನ ಹೇಳ್ತೇನೆ ಅಂತ ಹೇಗೆ ಹೇಳುತ್ತೀರಿ ಅಂದರೆ ಇಷ್ಟೊತ್ತು ಹೇಳಿದ ಉತ್ತರ ಅದು. ಯತ ಇತ್ಯಾದಿನ ತದ್ವ್ಯಾಖ್ಯಾನ ರೂಪ ಪ್ರಣವೋಪೀತಿ ಯೋಜ್ಯಂ ಸೃಷ್ಟ್ಯಾ ಬ್ರಹ್ಮಣಾತ್ ಬ್ರಹ್ಮನಾಮ ಉಚ್ಚಲೋಕಗತತ್ವಾತುಕಾರ ವಾಚ್ಯ ಪ್ರದ್ಯುಮ್ನಾದ್ಯಾನ್ ಪ್ರದ್ಯುಮ್ನ ಸಂಕರ್ಷಣ ವಸು ವಾಸುದೇವ ನಾರಾಯಣಾತ್ಮಕಾನ್ ನತು ಕಾಮಪುತ್ರ ಅನಿರುದ್ಧಾದಿ ಜೀವಾನಿತ್ಯರ್ಥ. ಅವರೇನು ಮಾಡಿದರು, ಬ್ರಹ್ಮ ಅಂದರೆ ಬ್ರಹ್ಮದೇವರು, ಶಿವ ಅಂದರೆ ಶಿವ, ವಿಷ್ಣು ಅಂದರೆ ವಿಷ್ಣು, ತ್ರಿಮೂರ್ತಿ ಐಕ್ಯ ಆಯಿತು. ಇನ್ನು ಮುಂದಿನದೆಲ್ಲ ಅನಿರುದ್ಧಾದಿ ಜೀವರುಗಳು. ಸೊ ಸರ್ವಜೀವ ಐಕ್ಯ ಬಂದೋಯ್ತು ಈ ರೀತಿ. ಮೊದಲು ತ್ರಿಮೂರ್ತಿ ಐಕ್ಯ, ಆಮೇಲೆ ಸರ್ವಜೀವ ಐಕ್ಯ ಮಾಡ್ತಾರೆ. ಅದು ಮಾಡಬಾರ್ದು. ಅನಿರುದ್ಧಾದಿ ಜೀವರನ್ನು ಹೇಳ್ತಾ ಇಲ್ಲ, ಅದರಿಂದ ಭಗವದ್ ರೂಪಕ್ಕೆ ಐಕ್ಯ ಹೇಳ್ತಾ ಇದ್ದಾರೆ ಹೊರತು ಅನಿರುದ್ಧ ಅಂತಕ್ಕಂಥ ಜೀವ ಕಾಮಪುತ್ರ ಅನಿರುದ್ಧನ ಬಗ್ಗೆ ಹೇಳ್ತಾ ಇಲ್ಲ. ಪ್ರಣವ ಪ್ರತಿಪಾದ್ಯ ರೂಪ ರೂಪಾಂತರಾಣ್ಯಪಿ ದರ್ಶಯತಿ ಪದ್ಮನಾಭೇತಿ. ಪ್ರಣವಕ್ಕೆ ಭಾಳ ದೊಡ್ಡ ವ್ಯಾಪ್ತಿ, ಬೇರೆ ರೂಪ ಹೇಳುತ್ತೆ ಅಂದರೆ ಅದಕ್ಕಂತ ಹೌದು. ಪ್ರಣವದ ಶಕ್ತಿಯೇ ಆಗಿದೆ, ಯಾವ ರೂಪಕ್ಕೆ ಬೇಕಾದ್ರೂ ಹೊಂದಿಸಲಿಕ್ಕೆ ಬರುತ್ತೆ. ಅದರಿಂದಾಗಿಯೇ ಪದ್ಮನಾಭಾದಿ ರೂಪಗಳಿಗೂ ಅದು ವಾಚಕ. ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ನಾರಾಯಣಾಭಿದ ಮೂರ್ತಿರಿತ್ಯರ್ಥ. ಪದ್ಮನಾಭನ ತಗೊಂಡಾಗ ಏನು ಮಾಡಬೇಕಾಗ, ಆ ಎಂಟು ತಗೊಂಡ್ರೆ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ನಾರಾಯಣ, ಈ ಎಂಟು ಕ್ರಮ ಬೇರೆ ಬೇರೆ ಕ್ರಮದಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಓಂಕಾರದ ವ್ಯಾಪ್ತಿ ಆಗಿದೆ. ಇಲ್ಲಿ ಪ್ರಿಂಟ್ ಆಯ್ತಿದ್ದು ಅಹ ಇತಿ ಬ್ರಹ್ಮ ತತ್ರಾಗತ ಮಹವಿತಿ, ಹಿಂದೆ ಬಂದಿದ್ದಕ್ಕೆ ಇಷ್ಟು ಅರ್ಥ ಇದು, ಅದು ಅಲ್ಲೇ ಬರಬೇಕಾದ ಇಲ್ಲೆಲ್ಲ ಮುಂದುವರಿಸ್ತಾರೆ. ಈಗ ಷಟ್ತ್ರಿಂಶತಿ ಸಹಸ್ರಾಣಿ ಬೃಹತ್ಯುಕ್ತಾರ್ಥಾಣಿ ತು ಸ್ತ್ರೀರೂಪಾಣಿ ಹರೇಸ್ತಾವತ್ ಅನ್ನಾಮಿ ಅಭಿಮಾನಿಷು ಸೂರ್ಯರೂಪೇಶು ರೂಪಾಣಿ ಪುಮಾಕಾರಾಣಿ ಸರ್ವಶಃ ಏತೈಹಿ ಪುರುಷಕೈಹಿ ರೂಪೈಹಿ ಬೃಹತ್ಯುಕ್ತ ವ್ಯವಸ್ಥಿತೈಹಿ ಕದಾಚಿತ್ ಭಗವಾನ್ ವಿಷ್ಣು ಪುಮಾಕಾರಾಣಿ ತಾನಿ ಚ ಕೃತ್ವಾ ಸೂರ್ಯಗತಾನ್ನೇವ ಸ್ತ್ರೀರೂಪಾಣಿ ವಿಧಾಯ ಚ. ಈ ಬೃಹತಿ ಸಹಸ್ರಕ್ಕೆ ಲಿಂಕ್ ಮಾಡ್ತಾರೆ. ಷಟ್ತ್ರಿಂಶತಿ ಸಹಸ್ರಾಣಿ ಬೃಹತ್ಯುಕ್ತಾರ್ಣ ಅರ್ಣ ಅರ್ಣಗಾನಿತು. ಹೀಗೆ ಮೂವತ್ತು ಸಾವಿರ ಮೂವತ್ತಾರು ಸಾವಿರ ಅಕ್ಷರಗಳು ಬೃಹತಿ ಛಂದಸ್ಸಿನಲ್ಲಿವೆ. ಅರ್ಣ ಅಂದರೆ ಅಕ್ಷರಗಳು ಅಂತ ಅರ್ಥ. ಬೃಹತ್ಯುಕ್ತ ಅರ್ಣಗಾನಿತು ಸ್ತ್ರೀರೂಪಾಣಿ ಹರೇ ಸ್ನಾವತ್ ಅನ್ನಾಮಪ್ಯಭಿಮಾನಿಷು. ಅಷ್ಟೇ ಮೂರು ರೂಪಗಳು, ಮೂರು ರೂಪ ಮೂವತ್ತಾರು ಸಾವಿರ ರೂಪಗಳು ಪುರುಷ ರೂಪಗಳು, ಅಷ್ಟೇ ಸಂಖ್ಯೆಯಲ್ಲಿ ಸ್ತ್ರೀರೂಪಗಳು. ಸೂರ್ಯರೂಪೇಶು ರೂಪಾಣಿ ಪುಮಾಕಾರಾಣಿ ಸರ್ವಶಃ. ಪುರುಷ ರೂಪಗಳೆಲ್ಲ ಸೂರ್ಯಾಂತರ್ಗತವಾದ ರೂಪಗಳು. ಏತೈಹಿ ಪುರುಷಕ್ಕೆ ಹಗಲು ರಾತ್ರಿ ಅಂತ ಹೇಳಿಬಿಟ್ಟಿದ್ದಾರೆ, ಹಗಲಿಗೆ ಸೂರ್ಯ, ಆದ್ದರಿಂದಾಗಿನೆ ಸೂರ್ಯಾಂತರ್ಗತವಾದ ರೂಪಗಳು ಮೂವತ್ತಾರು ಸಾವಿರ ಪುರುಷ ರೂಪಗಳು. ಏತೈಹಿ ಪುರುಷಗೈ ರೂಪೈಹಿ ಬೃಹತ್ಯುಕ್ತ ವ್ಯವಸ್ಥಿತೈಹಿ ಕದಾಚಿತ್ ಭಗವಾನ್ ವಿಷ್ಣು ಪುಮಾಕಾರಾಣಿ ತಾನಿ ಚ ಕೃತ್ವಾ ಸೂರ್ಯಗತಾನ್ಯೇವ ಸ್ತ್ರೀರೂಪಾಣಿ ವಿಧಾಯ ಚ. ಹೀಗೆಲ್ಲ ಪುರುಷಾಕಾರದಲ್ಲಿರ್ತಕ್ಕಂಥ ರೂಪಗಳು ಸೂರ್ಯಾಂತರ್ಗತ ರೂಪಗಳು, ಅನಂತರ ಸ್ತ್ರೀ ಆಕಾರದ ರೂಪಗಳು ಮುಂದೆ ಹೇಳ್ತಾರೆ. ನಾಣ್ಯ ತಾನ್ಯಾಪ್ನೋತಿ ಚ ಪುಂ ರೂಪೈ ಪುರುಷೈ ತೈರೇವ ಅಕ್ಷರಗಾನಿ ಚ ಪುಂ ರೂಪೈ ತೈರೇವ ಅಕ್ಷರಗಾನಿ ಚ ಸ್ತ್ರೀರೂಪಾಣಿ ಜಗನ್ನಾಥ ಪ್ರಾಪ್ನೋತಿ ಆತ್ಮೇಚ್ಛಯಾ ಪ್ರಭು. ಪರಮಾತ್ಮ ತನ್ನದೇ ಇಚ್ಛೆಯಿಂದ ಸ್ತ್ರೀರೂಪಗಳನ್ನು ಹೊಂದಿದ್ದಾನೆ. ಪುಂರೂಪ ಪ್ರಮದಾರೂಪ ಸ್ವರೂಪೈ ರಮತೆ ಸ್ವಯಂ. ಈಗ ಪುರುಷ ರೂಪದಿಂದ ಸ್ತ್ರೀರೂಪದಿಂದ ಸ್ವತಃ ತಾನು ರಮಣ ಮಾಡ್ತಾನೆ, ಆದ್ದರಿಂದ ಸ್ವರತ ಸ್ವರತ ಅಂತ ಹೆಸರು. ಏಕೀಕೃತ್ಯ ಚ ತಾನೇವ ದ್ವಿರೂಪೋ ರಮತೆ ತಥಾ. ಅವೆಲ್ಲವನ್ನು ಒಂದು ಮಾಡಿಬಿಟ್ಟು ದ್ವಿರೂಪನಾದ ತಾನು ಒಂದು ರೂಪದಲ್ಲಿ ಇರ್ತಾನೆ. ಮತ್ತೆ ಸ ಏವ ರಮತೆ ಮಾಯಾಂ ಸ್ಥಿತಾತ್ಮ ಸ್ಥಿತಾತ್ಮ ಸ್ತ್ರೀ ತನೌ ಹರಿಹಿ ಪ್ರಾಣಸ್ಯ ಉತ್ಪತ್ತಿಕಾವಸ್ಸನ್ ಇಚ್ಛನ್ ಇಚ್ಛಾಮಾರ ನಾಮಕಃ ಇತ್ಯಾದಿ ಅರ್ಧ ನಾರಿ ನಾರಾಯಣ ತಂತ್ರೆ ಸೈವ ರಮತೆ ಮಾಯಾಂ. ಮಾಯಾಂ ಅಂದರೆ ಮಾಯಾಂ ರಮಾಯಾಂ ಆ ರೀತಿ ಅರ್ಥ. ಮಹಾಲಕ್ಷ್ಮಿಯಲ್ಲಿ ತಾ ಸ್ತ್ರೀ ರೂಪದಲ್ಲಿ ತಾನಿದ್ದಾನೆ, ಪುರುಷ ರೂಪದಲ್ಲಿ ತಾನಿದ್ದಾನೆ, ತಂದೆ ಪುರುಷ ರೂಪ ತಂದೆ ಸ್ತ್ರೀ ರೂಪ ಅದರಲ್ಲಿ ವಿಹಾರ ಮಾಡ್ತಾನೆ. ಸ್ಥಿತಾತ್ಮ ಸ್ತ್ರೀತನೌ ಹರಿಹಿ ಆತ್ಮಸ್ತ್ರೀತನೌ ತನ್ನದೇ ಆದ ಸ್ತ್ರೀ ರೂಪದಲ್ಲಿ ವಿಹಾರ ಮಾಡ್ತಾನೆ. ಪ್ರಾಣಸ್ಯ ಉತ್ಪತ್ತಿ ಕಾಮಹಾಸನ್ ಆಮೇಲೆ ಆ ಮೂಲಕವಾಗಿ ಪ್ರಾಣದೇವರನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇಚ್ಛಾಮಾರ ನಾಮಕಃ ಇತಿ ಅರ್ಧನಾರಿ ನಾರಾಯಣ ತಂತ್ರೆ, ಅರ್ಧನಾರಿ ನಾರಾಯಣ ತಂತ್ರ ಅನ್ನೋ ಗ್ರಂಥದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿದರು. ಅದು ವಿವರಣೆ ಎಲ್ಲ ನಾನು ಅದು ಈ ಮುತ್ತೆ ಲಕ್ಷ್ಮೀನಾರಾಯಣರಾಯಿತು ವಾಯುದೇವರ ಸೃಷ್ಟಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಪ್ರದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಅವೆಲ್ಲ ಮೂಲ ಗ್ರಂಥಗಳು, ಅವೆಲ್ಲ ನೂರು 94 ಗ್ರಂಥ ಸಿಗೋದಿಲ್ಲ ಇವತ್ತು. ಯಾಕೆಂದರೆ ಸಿಗದೇ ಇರೋದಕ್ಕೆ ಕಾರಣ ಇವತ್ತು ಉದಾಹರಣೆ ಒಂದು 100 ವರ್ಷದಿಂದ ಪ್ರಿಂಟ್ ಆದ ಪುಸ್ತಕನೇ ಪ್ರಿಂಟ್ ಆದ ಪುಸ್ತಕ, ಸಾವಿರಾರು ಕಾಪಿ ಮಾಡಿರ್ತಾರೆ, ಔಟ್ ಆಫ್ ಪ್ರಿಂಟ್ ಆಗಿರುತ್ತೆ, ಸಿಗೋದೇ ಇಲ್ಲ. ಲೈಬ್ರರಿಗಳು ಸಿಗೋದಿಲ್ಲ ಕೆಲವು ಸಲ. ಲೈಬ್ರರಿಗಳು ಏನು ಮಾಡ್ತಾರೆ, ಸ್ವಲ್ಪ ಸಿಗೊಂಡಿರ್ತಾರೆ, ಆಮೇಲೆ ಏನು ಮಾಡ್ತಾರೆ, ಅದನ್ನು ಸ್ಕ್ರಾಪ್ ಅಂತ ಹೋಗ್ಬಿಡ್ತಾರೆ, ಆಗಲಿ ಗೊತ್ತಾಯ್ತಾ, ಇಟ್ಕೊಳ್ಳೋಕೆ ಜಾಗ ಇರೋದಿಲ್ಲ, ಅದರಿಂದ ಮುಗಿಸ್ಬಿಡ್ತಾರೆ. ಅಂದರೆ ಇತ್ತೀಚೆಗೆ ಸಾವಿರಾರು ಕಾಪಿ ಪ್ರಿಂಟ್ ಮಾಡಿದ ಪುಸ್ತಕನೇ ಸಿಗೋದಿಲ್ಲ. ಆಗ ಒಂದೊಂದು ಕಾಪಿ ಎರಡೆರಡು ಕಾಪಿ ಇದ್ದ ಪುಸ್ತಕ ಸಾವಿರ ವರ್ಷ ಹೇಗೆ ಸಿಗ್ತದೆ? ಇದು ಒಂದು. ಇನ್ನೊಂದು ಇವರೆಲ್ಲ ಕೆಡಿಸ್ಬೇಕು ಅಂತ ಬೇರೆ ಕಾಯ್ತಿದ್ದಾರೆ, ಮತ್ತೆ ಆಚಾರ ಗ್ರಂಥಗಳನ್ನ ಕದ್ರಲ್ಲ, ಡೆಸ್ಟ್ರಾಯ್ ಮಾಡೋಕೆ ಪ್ರಯತ್ನ ಪಡ್ತಾರೆ, ಡೆಸ್ಟ್ರಾಯ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ಕಳೀತಾರಲ್ಲ, ಹಾಗೆ ಆ ರೀತಿ ಮಾಡಿರೋದ್ರಿಂದ ಇಲ್ಲ ಅಷ್ಟೇ. ಆಚಾರ ಕೋರ್ಟ್ ಮಾಡಿದ್ರೆ ಸುಳ್ಕೊಂಡಿದೆ ಹೊರತು ಉಳಿದಿಲ್ಲ. ಇವರೇನು ಮಾಡಿದ್ರೆ, ಎಲ್ಲ ಮಾಡಿದ ಮೇಲೆ 300 ವರ್ಷ ಆದಮೇಲೆ ಗಲಾಟಿ ತೆಗೆದ್ರು, ಈ ಗ್ರಂಥಗಳು ಇಲ್ಲೇ ಇಲ್ಲ ಅಂತ ತೆಗೆದ್ ಮಾಡಿ. 300 ವರ್ಷ ಆದಮೇಲೆ ಡಾಕ್ಯುಮೆಂಟ್ ಬಗ್ಗೆ ಯಾವಾಗ ಹೇಳಬೇಕು, ಅದನ್ನು ಕೋರ್ಟ್ ಮಾಡಿದಾಗ ಹೇಳಬೇಕು, ಇದೇ ಇಲ್ಲ ಅಂತೆ. 300 ವರ್ಷ ಆದಮೇಲೆ ಹೇಳ್ತಾರೆ ಅಂದರೆ ಯಾವುದು ಉತ್ತರ ಕೊಡ್ಲಕ್ಕಾಗದೇ ಡಾಕ್ಯುಮೆಂಟೇ ಸುಳ್ಳು ಅಂತ ವಾದ ಮಾಡ್ತಾರೆ ಅಂತ ಅರ್ಥ, ಗೊತ್ತಾಯ್ತಾ. ಪ್ಲಾನ್ ಮಾಡಿ ಅದು ನಾಶ ಮಾಡಿಬಿಟ್ಟು ಆಮೇಲೆ ಇಲ್ಲ ಅಂತ ಕರೆಯೋದು. ಮತ್ತು ಇಲ್ಲ ಅಂತ ಕರಿಬೇಕಾದ್ರೆ ಮತ್ತೆ ಏನು ಮಾಡ್ಬೇಕಾದ್ರೆ ಎಲ್ಲ ಕಡೆ ಹುಡುಕ್ಬೇಕು ಫಸ್ಟ್ ಇಲ್ಲ ಅಂತ ಹೇಳ್ಬೇಕಾದ್ರೆ. ಅವ್ರು ಯಾರು ಇದು ಇವತ್ತಿಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, 21ನೇ ಶತಮಾನ ಈ ಹುಡುಕ್ಲಕ್ಕೂ ಬರೋದಿಲ್ಲ ಎಲ್ಲ ಕಡೆಗೆ. ಎಷ್ಟು ಮನೇಲಿದೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಿ ಅದಕ್ಕೆ? ಮತ್ತೆ ಎಲ್ಲರಿಗೂ ಓದ್ಲಿಕ್ಕೆ ಒಬ್ಬನಿಗೆ ಹುಡುಕ್ಲಿಕ್ಕೆ ಸಾಧ್ಯ ಇದೆ, ಮತ್ತೆ 100 ಜನ ಬೇಕು ಅದಕ್ಕೆ. 100 ಜನಗಳು ಪ್ರಾಮಾಣಿಕರಾಗಿ ಹುಡುಕ್ಬೇಕು, ಅದೇ ಸಾಧ್ಯ ಇಲ್ಲ. ಆದ್ದರಿಂದ ಅವರು ಕುತಂತ್ರ ಮಾಡಿಬಿಟ್ಟು ಅವ್ರು ವಾದ ಶುರು ಮಾಡಿ, ಇತ್ತೀಚಿನ ಅದು ಭಾರಿ ಆನಕರ್ಯವಾದ ಕೋಟ್ಪಾಡಿ ಗ್ರಂಥ ಸಿಗೋದಿಲ್ಲ, ಆದ್ದರಿಂದ ಇಲ್ಲೇ ಇಲ್ಲ. ಈ ಮಾತನ್ನು 100 ವರ್ಷ ಆದರೆ ಎಲ್ಲರ ಬಗ್ಗೆ ಆಡಬೇಕು ಇಂಥ ಗ್ರಂಥಗಳನ್ನು. ಮತ್ತು ಬೇರೆ ಎಲ್ಲ ಮತ್ತವರೆಲ್ಲ ಗ್ರಂಥ ಸಿಕ್ಕಿದೆ, ಅವ್ರದ್ದು ಸಿಕ್ಕಿಲ್ಲ. ಈ ಮಧ್ಯೆ ಅವ್ರು ಕೋಟ್ ಮಾಡಿದ ಗ್ರಂಥ ಅಲ್ಲ, ಅವ್ರು ಬರೆದ ಗ್ರಂಥನೇ ಸಿಕ್ಕಿಲ್ಲ ಎಷ್ಟೋ ಜನದ್ದು. ಅಂದ ಮೇಲೆ ನೀವು ಆ ವಾದ ಮಾಡಬಾರ್ದು, ಅದು ತಪ್ಪದು. ಆ ವಾದಕ್ಕೆ ಬೆಲೆ ಇರೋದು ಯಾವಾಗ ಅಂದರೆ ಆ ಕಾಲಕ್ಕೆ ಮಾಡಿದರೆ ಬೆಲೆ ಇರುತ್ತೆ, ಗೊತ್ತಾಯ್ತಾ. ಆ ಕಾಲಕ್ಕೆ ಮಾಡಬೇಕೆ ಹೊರತು ಆಮೇಲೆ ಮಾಡಿದರೆ ಬೇಕು. ಅದು 300 ವರ್ಷ ಆದ್ಮೇಲೆ ಮಾಡಿದ್ರೆ ಏನರ್ಥ ಅದಕ್ಕೆ? ಅರ್ಥ ಆಯ್ತಾ? ಸರಿಯಲ್ಲ ಅಲ್ಲ, ಇವ್ರಿಗೆ ಹುಡುಕಿದ್ರೆ ಸಿಗ್ಬೋದು, ಇಲ್ಲ ಅಂತಲ್ಲ. ಆದರೆ ಇಲ್ಲದೆ ಹೋದ್ರೆ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಇರ್ಲಕ್ಕೆ ಸಾಧ್ಯ ಇರಬೇಕು ಅಂತ ನಿಯಮ ಇಲ್ಲ. ಆ ಕಾಲಕ್ಕಾದ್ಮೇಲೆ ಇವತ್ತು ಎಷ್ಟೋ ಜನ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ, 100 ವರ್ಷದಿಂದ ವ್ಯಕ್ತಿಗಳು ಇರೋದಿಲ್ಲ, ಸರ್ಟಿಫಿಕೇಟ್ಸ್ ಪ್ರಿಸರ್ವ್ ಮಾಡೋದಿಲ್ಲ, ಮಾಡಬೇಕಾಗಿಲ್ಲ. ಬಟ್ ಈ ಕಾಲಕ್ಕೆ ಅವ್ನು ಇರೋ ಒಂದು ಸ್ಟೇಜ್ವರೆಗೂ ಮಾಡ್ತಾರೆ, ಆಮೇಲೆ ಇರೋದಿಲ್ಲ, ಇರಬೇಕಾಗಿಲ್ಲ ಕೂಡ. ಹಾಗಿದ್ದು ತೋರಿಸಿಯಾಗಿ ಎಷ್ಟೋ ಡಾಕ್ಯುಮೆಂಟ್ ತೋರಿಸಿಯಾಗಿದ್ದರೆ ಎಷ್ಟೋ ಮಠಗಳದ್ದು ಈಗ ಸರ್ಕಾರಕ್ಕೆ ಬೇರೆಯವರು ತೊಗೊಂಡ್ಬಿಟ್ಟಿದ್ದಾರೆ, ತೊಗೊಂಡೋಕೋರು ಡಾಕ್ಯುಮೆಂಟ್ಸ್ ಇಲ್ಲ, ಅದಕ್ಕೆ ಇತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕೆ ಬರೋದು, ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ಅದು ಮಾತ್ರಕ್ಕೆ ಅವತ್ತು ಇದ್ದಿದ್ದು ಸುಳ್ಳಲ್ಲ, ಅದು ಸತ್ಯನೇ. ಈ ಇವರು ಕೂಡ ಈಗಿನ ಕಾಲಕ್ಕಿಲ್ಲ ಅಷ್ಟೇ ಹೊರತು, ಆಗಿದ್ದಾಗ ಅದು ವ್ಯಾಲ್ಯೂ ಆಗಿತ್ತು, ಅದು ಪ್ರಿಸರ್ವ್ ಆಗಿದೆ, ಯಾರು ಆಕ್ಷೇಪ ಮಾಡಿಲ್ಲ. ಅದನ್ನು ಕಂಟೆಂಪರರಿ ವಾದಿಗಳಿಗೆ ಸಣ್ಣ ಪುಟ್ಟವ್ರು ಇರಲಿಲ್ಲ, ಭಾರಿ ಭಾರಿ ಇವರು ಇದ್ದರು, ಅವ್ರ್ಯಾರು ಈ ಪ್ರಶ್ನೆ ಎತ್ತಲಿಲ್ಲ. ಯಾಕೆಂದ್ರೆ ಎತ್ತ ಉತ್ತರ ಅಲ್ಲೇ ಇತ್ತು, ಆದ್ದರಿಂದ ಎತ್ತಲಿಕ್ಕೆ ಬರಲಿಲ್ಲ ಅವರಿಗೆ. ಪ್ರಾಣಾಪಾನೋ ಸೃಷ್ಟಿ ಸ್ಥಿತ್ಯ ಪೇಯೇಹ ನೀತಿರಿಸಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ.